ಕೈಶ್ಯಾಭಿಮಾಶುಚಃ, ಎಲ್ಲ ಪಾಪಗಳನ್ನು ಬಿಡುಗಡೆ ಮಾಡ್ತೇನೆ, ನನ್ನನ್ನು ಶರಣು ಹೊಂದು, ಎಲ್ಲ ಕಾರ್ಯಗಳನ್ನು ಮಾಡು, ನನ್ನನ್ನು ಶರಣು ಹೊಂದು. ಇದು ಭಗವಂತ ಕೊಟ್ಟ ದೊಡ್ಡ ಸಂದೇಶ. ಅದನ್ನೆಲ್ಲ ಅರ್ಜುನ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಇನ್ನೂ ಏನಾದರೂ ಕೇಳೋದಿದೆಯಾ ಅರ್ಜುನ? ಇನ್ನೂ ಏನಾದರೂ ಸಂಶಯ ನಿನಗುಂಟ? ಕಚ್ಚಿದೆ ತೃತಂತಾರ್ಥ ತ್ವಯೇಕಾಗ್ರೇಣ ಚೇತಸ ಕಚ್ಚಿದ ಅಜ್ಞಾನ ಸಮೂಹ ಪ್ರಣಷ್ಟಸ್ತೇ ಧನಂಜಯ. ಎಲ್ಲ ಕೇಳಿದೆಯಾ? ಅಜ್ಞಾನ ಹೋಯ್ತಾ? ಇನ್ನೇನಾದ್ರು ಕೇಳಬೇಕಾ? ಎಷ್ಟು ಕರುಣೆ ಭಗವಂತನಿಗೆ. ಆಗ ಅರ್ಜುನ ಹೇಳ್ತಾನೆ, ಏನ್ ಕೃಷ್ಣ, ನಾನು ಕೇಳಿದ್ದೇನು, ನೀನು ಹೇಳಿದ್ದೆಷ್ಟು ಈ ಮಧ್ಯೆ? ನಾನು ಒಂದು ಪ್ರಶ್ನೆಗೆ ಸಮಸ್ತ ಶಾಸ್ತ್ರಾರ್ಥವನ್ನು ಹೇಳಿಬಿಟ್ಟಿದ್ದೀಯಲ್ಲ, ನನಗೆ ಯೋಚನೆ ಇಲ್ಲ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ವಿಗತ ಸಂದೇಹ ಕರಿಷ್ಯೇ ವಚನಂ ತವ. ನಿನ್ನ ಮಾತನ್ನು ನಡೆಸ್ತೇನೆ, ನನ್ನ ಅಜ್ಞಾನ ಹೊರಟೋಯ್ತು, ಮೋಹ ಹೊರಟೋಯ್ತು. ಇಗೋ ಅಂತ ಹೇಳಿ ಬಿಲ್ಲು ಬಾಣ ತಗೊಂಡಿದ್ದಂತೆ. ಅರ್ಜುನ ಬಿಲ್ಲು ಬಾಣ ತೆಗೆದು ಕೂತಿದ್ದ, ಬಿಟ್ಟು ಕೂತಿದ್ದ, ಹಿಡ್ಕೊಂಡಿದ್ದ. ಇದು ಗೀತೆ ಇಂಪ್ಯಾಕ್ಟ್ ಅಂದ್ರೆ ಇರುವಂತ. ಗೀತೆ ಕೇಳಿದ ಅರ್ಜುನ ಏನ್ ಮಾಡಿದ? ಶಸ್ತ್ರವನ್ನು ಬಿಟ್ಟು ಕೂತಿದ್ದ, ಗೀತೆ ಕೇಳಿದ, ಶಸ್ತ್ರ ಹಿಡಿದು ಎದ್ದ. ಇದು ಗೀತೆಯ ಫಲಶ್ರುತಿ. ಅಂದ್ರೆ ನಾವು ಶಸ್ತ್ರ ತಗೊಂಡು ಕೈಗೊಳ್ಬೇಕು ಅಂತ ಅರ್ಥ ಅಲ್ಲ. ಕಲ್ಲಿಗೆ ತಗೊಂಡು ಎದ್ದು ನಿಂತ್ಕೊಂಡ್ಬಿಟ್ರೆ ಭಗವದ್ಗೀತೆ ಕೇಳಿದ್ದಾರೆ ಅಂತ ಅರ್ಥ ಅಲ್ಲ. ನಾವು ಏನ್ ಬಿಟ್ಟಿರ್ತೀವೋ ಅದನ್ನು ಮಾಡಿ ಅಂತ ಹೇಳುತ್ತೆ ಭಗವದ್ಗೀತೆ ಅಷ್ಟೆ. ಅವನು ಕ್ಷತ್ರಿಯ, ಶಸ್ತ್ರ ಬಿಟ್ಟಿದ್ದ, ಶಸ್ತ್ರ ಹಿಡಿ ಅಂತ ಹೇಳಿದ, ಶಸ್ತ್ರ ಹಿಡಿದು ಬಿಟ್ಟ. ಇವತ್ತು ನಾವು ಶಾಸ್ತ್ರ ಬಿಟ್ಟಿದ್ದೇವಾದ್ರಿಂದ ಭಗವದ್ಗೀತೆ ಕೇಳಿದ ತಕ್ಷಣ ಶಾಸ್ತ್ರ ಹಿಡಿಯುವ ಅಭ್ಯಾಸ ಮಾಡಬೇಕು. ಅದೇ ನಿಜವಾದ ಅರ್ಥದಲ್ಲಿ ಶ್ರವಣ ಮನ ಕಾನಂದ ವೀರುವುದು ಅಂತ ಕೂತರೆ ಅದು ದೀಕ್ಷೆಯದು ಅಂತ. ಇದನ್ನೆಲ್ಲ ಕೃಷ್ಣ ಹೇಳಿದಾಗ ಇದನ್ನೆಲ್ಲ ಸಂಜಯ ಹೇಳುತ್ತಾನೆ. ಧೃತರಾಷ್ಟ್ರ, ಎಂಥ ವ್ಯಾಸರ ಅನುಗ್ರಹ, ನಾನು ಯುದ್ಧ ನೋಡಿ ಕಣ್ಣು ಕೊಟ್ಟು ನಾನು ಗೀತೆ ಕೇಳಿಬಿಟ್ಟೆ ಅಂತ ಹೇಳ್ತಾನೆ. ಗೀತೆ ಕೇಳಿಬಿಟ್ಟೆ, ಆಶ್ಚರ್ಯ. ಅಷ್ಟೇ ಅಲ್ಲ, ನಾ ಕೃಷ್ಣನ ವಿಶ್ವರೂಪವನ್ನು ಕಂಡೆ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪ ಪತ್ಯದ್ಭುತಂ ಹರೇಹೇ ವಿಶ್ವಯೋಹಿ ಮಹಾನ್ ರಾಜನ್ ಹೃಷ್ಯಾದಿಚ ಪುನಃ ಪುನಃ. ವ್ಯಾಸರ ಕಣ್ಣು ಕೊಟ್ಟು ಹೇಗಿದೆ ಲೆಕ್ಕ ಹಾಕಬೇಕು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ಕೃಷ್ಣ ಅರ್ಜುನ ದಿವ್ಯ ದೃಷ್ಟಿ ಕೊಟ್ಟ, ಬೇರೆದಕ್ಕೆ ಕಾಣದಿಲ್ಲ ಅರ್ಜುನ, ನಾನು ಕೊಡ್ತೇನೆ, ನಿನ್ನ ಕಾಣಿಸುತ್ತಷ್ಟೇ, ಬೇರೆ ದಾರಿ ಇಲ್ಲ ಅಂತ ಕಣ್ಣು ಕೊಟ್ಟ, ವಿಶ್ವರೂಪ ತೋರಿಸಿಬಿಟ್ಟ. ಈ ಕಡೆ ಅದೆಲ್ಲ ಸಂಜಯ ನೋಡ್ತಾ ಇದ್ದಾನೆ. ಸಂಜಯನ ಕೊಂಡ್ಕೊಟ್ಟಿದ್ದಾರು, ವೇದವ್ಯಾಸರು ಕಣ್ಣು ಕೊಟ್ಟಿದ್ದಾರೆ. ವೇದವ್ಯಾಸರು ಕೊಟ್ಟ ಕಣ್ಣಿಗೆ ಕೃಷ್ಣ ಕಣ್ಣು ಕೊಟ್ಟ ವಿಶ್ವರೂಪ ಕಾಣಿಸ್ತಾ ಇದೆ ಅಂದ ಮೇಲೆ ಕೃಷ್ಣನೇ ವೇದವ್ಯಾಸರು, ವೇದವ್ಯಾಸರೇ ಕೃಷ್ಣ ಅಂತ ಪೂರ್ತಿ ಕನ್ಫರ್ಮ್ ಆಗೋಗುತ್ತೆ. ಕಂಪನಿ ಶೂಟ್ ಆಗೋದಲ್ಲ, ಬೇರೆ ಕಂಪನಿ ಆದರೆ ಸ್ಪೇರ್ ಪಾರ್ಟ್ಸ್ ಮ್ಯಾಚ್ ಆಗೋದಿಲ್ಲ. ಈ ಕಣ್ಣು ಮ್ಯಾಚ್ ಆಯಿತು ಅಂದ ಮೇಲೆ ಈ ದಿವ್ಯ ದೃಷ್ಟಿ ಕೊಟ್ಟ ವೇದವ್ಯಾಸರು, ಆ ದಿವ್ಯ ದೃಷ್ಟಿ ಕೃಷ್ಣ, ಕೃಷ್ಣ ಇಬ್ಬರು ಒಂದೇ. ಕೃಷ್ಣ ಹೇಳ್ತಾನೆ, ಮುನಿಯನಾಮತ್ಯಹಂ ವ್ಯಾಸಃ, ಮುನಿಗಳಲ್ಲಿ ವೇದವ್ಯಾಸರು ನಾನು ಅಂತ ಹೇಳ್ತಾನೆ. ಸಂಶಯ ಬರೋದೇ ಇಲ್ಲ, ಅದು ಸ್ಪಷ್ಟವಾದ ಭಾಗ ಇದು. ಸಂಕೋಚ ಪಡೋದಿಲ್ಲ, ಸಂಜಯ ಘೋಷಣೆ ಮಾಡ್ತಾನೆ. ಅಷ್ಟ ಕೇಳು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವಾದಿ ತಿರ್ಮತಿರ್ಮಮ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಜಯ. ಎಲ್ಲಿ ಕೃಷ್ಣನ ಜೊತೆ ಅರ್ಜುನ ಕೃಷ್ಣನ ಸಮೇತ ಇರ್ತಾನೆ ಅವನು ಗೆದ್ದೇ ಗೆಲ್ತಾನೆ. ತತ್ರ ಶ್ರೀ ವಿಜಯೋಭೂತಿ ಧ್ರುವಾನಿ ತಿರ್ಮತಿರ್ಮಮ. ರಿಸಲ್ಟ್ ಅವತ್ತೇ ಹೇಳಿಬಿಟ್ಟ ನಡಿ ಅಂತ ಹೇಳಿಬಿಟ್ಟು. ಕೃಷ್ಣಾರ್ಜುನರಿದ್ದಲ್ಲಿ ಜಯ ಖಚಿತ ಅಂದ್ರೆ ನಿಮ್ಮ ಮಕ್ಕಳು ದೇವರಾಣಿ ಸಾಯ್ತಾರೆ, ಡಿಕ್ಲೇರ್ ಮಾಡಿಬಿಟ್ಟ. ಅವರೆಂದು ಏನೂ ಸಿಗೋದಿಲ್ಲ. ಇವತ್ತು ದೇವರನ್ನ ಬಿಟ್ಟವನು ಬದುಕೋದಿಲ್ಲ ಅಂತ ಅದರ ಸಂದೇಶ. ಎಲ್ಲಿ ದೇವರಿರ್ತಾನೆ, ಎಲ್ಲಿ ದೇವರ ಭಕ್ತ ಇರ್ತಾನೆ, ಅಲ್ಲಿ ಯಶಸ್ಸು ಖಚಿತ. ಅದು ಬಿಟ್ಟರೆ ಯಶಸ್ಸು ಬರುತ್ತೆ. ಮನೆಯಲ್ಲಿ ದೇವರ ಮನೆ ಇಲ್ಲದ ಮನೆಗಳು ಉಂಟು. ಇವತ್ತಿನ ದಿವಸ ಡಾಗ್ ಮನೆ ಇದೆ, ಗಾಡ್ ಮನೆ ಇಲ್ಲ. ಇದೆ ಅಷ್ಟೇ, ಗಾಡ್ ಇಲ್ಲ, ಡಾಗ್ ಇದೆ ಅಂತ ಹೇಳಿದರೆ ಮನೆ ಮನೆಯಲ್ಲೇ ಡಾಗ್ ಇದೆ. ಹಿಂದಿನ ಕಾಲಕ್ಕೆ ಮನೆಯಲ್ಲಿ ಗಾಡಿ ಇರ್ತಿತ್ತು, ಊಟ ಪಟ್ಟ ಪೂರ್ತಿ. ದೇವರಿದ್ದಾರೆ ಎಚ್ಚರಿಕೆ ಆಗಿತ್ತು, ಇದ್ದ ನಾಯಿಗಳೇ ಎಚ್ಚರಿಕೆ ಈಗ ಬಂದ್ಬಿಟ್ಟಿತ್ತು. ಹಿಂದಿನ ಕಾಲ ದೇವರಾಣೆ ಮಾಡ್ತೇವೆ, ನಾಯಿ ಆಣೆ ಮಾಡಕ್ಕೆ ಅದನ್ನು ಬಿಡುತ್ತಷ್ಟೇ. ದೇವರಾಣೆ ಅಂತ ಹೇಳ್ತಿದ್ರೆ ನಾಯಿ ಆಣೆ. ಉಲ್ಟಪಟ್ಟ ಪೂರ್ತಿ ನಮ್ಮ ಮನುಷ್ಯನ ಚಿಂತನೆಯ ಕ್ರಮನೇ ಹಾಳಾಗಿ ಹೋಗಿಬಿಟ್ಟಿದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಭಗವದ್ಗೀತೆ ಹೇಳ್ತಾ ಇದೆ, ದೇವರಿದ್ದಲ್ಲಿ ಜಯ. ಆದ್ದರಿಂದ ಇವತ್ತು ದೇವರನ್ನು ಆರಾಧನೆ ಮಾಡಿ. ಈ ಗೀತೆ ಈ ಒಂದು ಶ್ಲೋಕ ನೆನಪಿಟ್ಟುಕೊಂಡ್ರೆ ಸಾಕಲ್ಲ, ಮನೆಯಲ್ಲಿ ದೇವರ ಮನೆ, ಮನಸ್ಸಿನಲ್ಲಿ ದೇವರ ಚಿಂತನೆ. ಮನೆಯಲ್ಲಿ ದೇವರ ಸಾಲಿಗ್ರಾಮ ಇರಬೇಕು, ದೇವರ ಚಿಂತನೆಗೋಸ್ಕರ ಮನಸ್ಸಲ್ಲಿ ದೇವರಿರಬೇಕು. ಆಗ ಅವನೇನು ಕಾರ್ಯದಲ್ಲಿ ಸೋಲೇ ಇಲ್ಲ, ನೆಮ್ಮದಿ ಎಂಬುದು ಅವನು ಸುರಿತದೆ. ಯಾವ ಅಂಗೈಲೂ ಸಿಗೋದಿಲ್ಲ ಅದು. ಮನಃಶಾಂತಿ ಸಿಗಲಿಕ್ಕೆ ಯಾವ ಅಂಗೈಲೂ ಸಿಗೋದಿಲ್ಲ. ಯಾರ್ಯಾರು ಕೊಡಕ್ಕಾಗ, ರಾಜ ಮಹಾರಾಜರು ಕೊಡೋದಕ್ಕಾಗೋದಿಲ್ಲ. ಅವರಿಗೆ ನೆಮ್ಮದಿ ಇರೋದಿಲ್ಲ, ಪಾಪ ನಮಗೇನು ಕೊಡ್ತಾರೆ. ಸಿಗೋದು ಇದರಿಂದ ಮಾತ್ರ, ಜ್ಞಾನೇನೈವ ಪರಂಪದಂ. ಇದು ಭಗವದ್ಗೀತೆಯ ಸಾರಾಂಶ. ಇಷ್ಟು ನಡೀತಾ ಇದೆ, ಸಂಜಯ ಹೇಳಿ ಆಯ್ತು. ಮುಂದೇನಾಯ್ತು ನೋಡಬೇಕು. ಇನ್ನು ಯುದ್ಧ ಶುರುವಾಗಿಲ್ಲ, ಅನೇಕರಿಗೆ ಗೊತ್ತಿಲ್ಲ, ಇನ್ನು ಯುದ್ಧ ಶುರುವಾಗಿಲ್ಲ. ಯುದ್ಧದ ಪೂರ್ವ ಸಿದ್ಧತೆ ಕಾರ್ಯಕ್ಕೆ ಇದನ್ನು ನಡೆದಿದ್ದಷ್ಟೇನೆ. ಮುಂದೆ ತಕ್ಷಣ ಯುದ್ಧ ಶುರುವಾಗ್ತಾ ಇಲ್ಲ, ಇನ್ನೊಂದು ಗ್ಯಾಪ್ ಇದೆ ಅಲ್ಲಿ. ಅಷ್ಟೊತ್ತಿಗೆ ಏನಾಯ್ತಂತೆ, ವಿಚಿತ್ರವಾದ ಪ್ರಸಂಗ ನಡೀತಾ ಇದೆ. ಎರಡು ಸೈನ್ಯಗಳ ಮಧ್ಯೆ ಈ ರೀತಿ ಅರ್ಜುನ ನಿಂತಿದ್ದ, ಆ ಕಡೆ ಧರ್ಮರಾಜ ನಿಂತಿದ್ದ. ಯುದ್ಧ ಶುರುವಾಗ ಸೂಚನೆ ಬಂದಿದೆ. ಅಷ್ಟೊತ್ತಿಗೆ ಧರ್ಮರಾಜ ಏನ್ ಮಾಡಿದನಂತೆ, ತನ್ನ ಕಿರೀಟವನ್ನು ತೆಗೆದು ರಥದಲ್ಲಿಡ್ತಾನೆ, ಕವಚವನ್ನು ಬಿಚ್ಚಿಡ್ತಾನೆ, ಪಾದರಕ್ಷೆಗಳನ್ನು ಬಿಡುತ್ತಾನೆ, ಬಿಂದು ಬಾಣ ಅಲ್ಲೇ ಇಡ್ತಾನೆ, ಅರ್ಜುನ ಮಾಡಿದಾಗ ಮಾಡ್ತಾನೆ ಹೆಚ್ಚು ಕಡಿಮೆ. ರಥದಲ್ಲಿ ಕೂತ ಅವ್ರು ಕೂಡಲಿ ಕೆಳಗಿಡದ ಹಿಡಿದು ಮುಂದೆ ಹೊರಟೇ ಬಿಟ್ಟ. ಪಾ ಕೌರವ ಕಡೆ ಹೋಗ್ತಾ ಇದ್ದಾನೆ. ಎಲ್ಲರಿಗೂ ಆಶ್ಚರ್ಯ, ಕೃಷ್ಣ ಭೀಮರ ಬಿಟ್ಟು ಉಳಿದವರೆಲ್ಲ ಭಾರಿ ಏನು ಮಾಡಕ್ ಹೊರಟಿದ್ದಾನೆ ಧರ್ಮರಾಜ. ದುರ್ಯೋಧನ ಕಡೆ ಭಾರಿ ಖುಷಿ, ಅಯ್ಯೋ ಇವನ ಮುಖ ಯುದ್ಧ ಮಾಡೋ ಮುಖನ ನಮಗೆ ಗೊತ್ತಾಗ್ಲಿಲ್ವಾ, ಸರೆಂಡರ್ ಆಗ್ತಾನೆ ಬಂದಿನೇ ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಪಾಪ ಯುದ್ಧ ಮುಗದೇ ಹೋಯ್ತು, ಅದು ಧರ್ಮ ಸೋತೇ ಬಿಟ್ಟ ಅಂತ ಹಟ್ಟಿ ಹೊಡಿತ ಕೂಗಾಡ್ತಿದ್ದಾರೆ ಎಲ್ಲರೂ ಕೂಡ. ಧರ್ಮರಾಜ ಖೇರೆ ಮಾಡಿದ್ರೆ ಸುಮ್ಮನೆ ಹೋಗ್ತಾ ಇದ್ದಾನೆ. ಕೃಷ್ಣ ಎಂಥ ಕೃಷ್ಣ, ತಕ್ಷಣ ತಾನು ಕೆಳಗೆ ತಾನು ಹಿಂದೆ ಹೊರಟನಂತೆ. ಭಕುತಜರ ಮುಂದೆ ತಾನವರ ಹಿಂದೆ, ಕೃಷ್ಣ ತಾನು ಹಿಂದೆ ಹೋಗ್ತಾ ಹೋಗ ರಾಜ್ಯರು ಧರ್ಮರಾಜ ಹೇಳ್ತಾ ತಾನು ಹಿಂದೆ ಹೋಗ್ತಾನೇ ಇದ್ದಾನೆ. ಇನ್ನು ಕೇಳಬೇಕಾ ಭೀಮ ಅರ್ಜುನ ಅನ್ನಕ ಎಲ್ಲ ಹಿಡಿದು ಬಿಡ್ತಾರೆ. ನಮ್ಮೆಲ್ಲರೂ ಟೀಮ್ ಟೀಮೇ ಬಂದಾಗೈತೆ ಈ ಕಡೆ ನೋಡಿದ್ರೆ. ಎಲ್ಲರಿಗೂ ಆಶ್ಚರ್ಯ, ಏನಾಗ್ತಿದೆ ನೋಡ್ತಾ, ದೊಡ್ಡವರಿಗೆ ಆಶ್ಚರ್ಯ, ಈ ದಾಡ್ರಿಗೆ ಖುಷಿ ಆಗಿಬಿಟ್ಟಿತ್ತು. ಧರ್ಮರಾಜ ಸೀದ ಬರ್ತಾನೆ, ಭೀಷ್ಮರ ಹತ್ರ ಬರ್ತಾನೆ, ಪ್ರದಕ್ಷಿಣೆ ಮಾಡ್ತಾನೆ ರಥಕ್ಕೆ, ನಮಸ್ಕಾರ ಮಾಡ್ತಾನೆ. ತಾತ ನೀವು ನಮಗೆ ಪೂಜ್ಯರು ಅಂತ ಹೇಳಿದೆ, ಪೂಜ್ಯರು ಎತ್ತಿ ಆಡಿಸ್ತವರು ಇವೆಲ್ಲ ಕೂಡ ನಮ್ಮನ್ನ, ಎಂಥ ಮಹಾತ್ಯಾಗಿಗಳು. ಆದರೆ ಇವತ್ತು ಅನಿವಾರ್ಯವಾದ ಪರಿಸ್ಥಿತಿ ಬಂದಿದೆ, ನಿಮ್ಮಲ್ಲಿ ಯುದ್ಧ ಮಾಡತಕ್ಕಂಥ ಪ್ರಸಂಗ ಬಂದಿದೆ, ನಮಗೆ ಮನಸ್ಸಿಲ್ಲ, ಆದರೆ ನಿರ್ವಾಹ ಇಲ್ಲ ಸ್ಥಿತಿ ಬಂದುಬಿಟ್ಟಿದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು, ನಿಮ್ಮಲ್ಲಿ ಯುದ್ಧ ಮಾಡ್ತಾ ಇದ್ದೇವೆ, ಅನುಮತಿ ಕೊಡಬೇಕು ಅಂತ ಕೇಳುತ್ತಾನೆ. ಎಂಥ ದೊಡ್ಡ ಮನುಷ್ಯ ಧರ್ಮರಾಜ, ನಿಜವಾಗಲೂ ಕೂಡ ಇವತ್ತು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಭೀಷ್ಮರಿಗೆ ಆಶ್ಚರ್ಯ ಆನಂದ ಆಗೋಯ್ತಂತೆ, ಭಲೇ ಧರ್ಮರಾಜ ನಾವು ಅನ್ಕೊಂಡಿದ್ವಿ, ಏನ್ ಧರ್ಮರಾಜ ಹೀಗೆ ಮಾಡಿಬಿಟ್ಟ, ನಮ್ಮಂಥವರ ಮೇಲೆ ನಾವು ಇದ್ದೇವೆ ಅಂತ ಗೊತ್ತಿದ್ರು ಯುದ್ಧಕ್ಕೆ ಮಾಡ್ತಾ ಇದ್ದಾರ ಅಂತ ಬೇಜಾರಾಗಿತ್ತು. ಅದು ಹೊರಟೋಗ್ಬಿಡ್ತು ಅಂತ ಹೇಳುತ್ತಾರೆ. ಹೊರಟೋಗ್ಬಿಡ್ತು, ನಿನ್ನದು ವೈಯಕ್ತಿಕ ದ್ವೇಷ ಅಲ್ಲ, ತಾತ್ವಿಕ ದ್ವೇಷ ನಮ್ಗೆ ಅರ್ಥವಾಗಿದೆ, ನೀನು ಗೆದ್ದಿ ನಾವು ಸೋತ್ವಿ ಅಂತ ಹೇಳಿಬಿಡ್ತ. ಎಂಥ ದೊಡ್ಡವನು ನೀನು, ನಿಜವಾಗಲೂ ಕೂಡ ನಾವೆಲ್ಲ ಕೂಡ ಅರ್ಥಸ್ಯ ಪುರುಷೋ ದಾಸಃ, ದುರ್ಯೋಧನ ಹಂಗಿಗೆ ಬಿದ್ದು ನಾವು ನಿಂತ್ಕೊಂಡಿದ್ದೇವೆ, ನಿನಗ ಹಂಗಿಲ್ಲ, ಪುಣ್ಯಾತ್ಮ ನೀನು. ಧರ್ಮರಾಜ ಯಥೋ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ, ನೀವು ಗೆಲ್ತಿ ರೋಗಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ಎಂದು ಅರ್ಜುನ ಧರ್ಮರಾಜ ಹೇಗೆ ಗೆದ್ದ ಈ ಮಾತನ್ನು ಬಹಳ ಆಶ್ಚರ್ಯ. ಭೀಷ್ಮರಿ ನೆನಪಾಗಿರಬೇಕು, ಪರಶುರಾಮ ಯುದ್ಧಕ್ಕೆ ಅಂತ ಹೊರಟೆ ಅವರು ಹಾಗೆ ಮಾಡಿರ್ತಾರೆ, ಬಳಿ ಯುದ್ಧ ಕೊಟ್ಟಾಗ ಮಾಡಿ ಅನುಗ್ರಹ ಪಡೆದಿರುತ್ತಾರೆ. ಇಲ್ಲಿ ಧರ್ಮರಾಜ ಹಾಗೆ ಮಾಡಿದ, ಆಗ ಧರ್ಮರಾಜ ಕೇಳ್ತಾನೆ, ತಾತ ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರದು, ನಿಮ್ಮನ್ನ ಹ್ಯಾಕ್ ಕೊಲ್ಲಬೇಕು ಹೇಳ್ರಿ ಅಂತ ಕೇಳ್ತಾರೆ. ನಿಮ್ಮ ಹ್ಯಾಕ್ ಕೊಲ್ಲಬೇಕು ಹೇಳಿ. ಆಗ ಅವ್ರು ಹೇಳ್ತಾರೆ, ಧರ್ಮರಾಜ ನಾನು ಈಗಲೇ ಹೇಳೋದಿಲ್ಲ, ಇನ್ನು ಸಾಯ ಯೋಚನೆ ಮಾಡಿಲ್ಲ ನಾನು ಇನ್ನು ಕೂಡ, ಆಮೇಲೆ ಇನ್ನೊಂದ ಹೇಳ್ತೇನೆ ಅಂತ ಹೇಳಿಬಿಟ್ರು. ಆಯ್ತು ಅಷ್ಟು ಹೇಳ್ತಾರಲ್ಲ ಸಾಕಂತ ಹೊರಟು ಬಿಡ್ತಾರೆ. ಆಮೇಲೆ ದ್ರೋಣರ ಹತ್ರ ಹೋಗ್ತಾನೆ ಗುರುಗಳವರು, ಇತ್ತ ವಂಶದ ಹಿರಿಯ ತಾತ ದ್ರೋಣಾಚಾರ್ಯರು ಗುರುಗಳ ಹತ್ರ ಹೋಗಿಬಿಟ್ಟು ನಮಸ್ಕಾರ ಮಾಡ್ತಾನೆ. ಅವ್ರು ಕೇಳ್ತಾರೆ, ಏನು ಧರ್ಮರಾಜ ಅಂತ ಕೇಳ್ತಾರೆ ಗುರುಗಳೇ. ನೀವು ಗುರುಗಳು ಹೇಳಿಕೇರಿ ಗುರುಗಳು, ಅದು ಏನು ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ, ನೀವು ಹೇಳಿಕೊಟ್ಟ ಬಾಳ ನಿಮ್ಮೇಲೆ ಬಿಡಬೇಕಾಗಿದೆ ನಾನೀಗ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು, ದಯವಿಟ್ಟು ಅನುಗ್ರಹ ಮಾಡಬೇಕು, ತಪ್ಪು ತಿಳ್ಕೊಳ್ಬಾರ್ದು, ಯುದ್ಧ ಮಾಡ್ತೇವೆ ಅಂತ ಹೇಳಿದಾಗ ಅದೇ ಮಾತನ್ನು ಅವರು ಹೇಳ್ತಾರೆ, ಯಥೋ ಧರ್ಮ ತತಃ ಕೃಷ್ಣ, ಯಥಃ ಕೃಷ್ಣ ತಥೋ ಜಯ, ನಿಮಗೆ ಗೆಲುವು ನಮಗಿಲ್ಲ ಧರ್ಮರಾಜ, ನೀನು ಭಾರಿ ದೊಡ್ಡವನು, ಭಾರಿ ಸಂತೋಷ, ಹೋಗಿ ಬಾ ಅಂತ ಹೇಳಿದ್ರಂತೆ. ಧರ್ಮ ಸ್ವಾಮಿ ನಿಮ್ಮನ್ನು ಯಾಕೆ ಕೊಲ್ಲಬೇಕು ನಾವು ಅಂತ ಕೇಳಿ, ನಿಮ್ಮನ್ನು ಯಾಕೆ ಕೊಲ್ಲಬೇಕು ನಾವೀಗ. ಆಗ ದ್ರೋಣರು ಮಾತಾಡುತ್ತಾರೆ, ಧರ್ಮರಾಜ ನನಗೆ ಎಲ್ಲಿವರೆಗೂ ಯುದ್ಧ ಮಾಡ್ತಾ ಇರ್ತೇನೆ ಅಲ್ಲಿವರೆಗೂ ಸಾಯಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ಸಾಯಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ಶಸ್ತ್ರ ಬಿಟ್ಟಾಗ ನನ್ನ ಕೊಲ್ಲಬಹುದು ನೀವು ಅಂತೇಳಿ, ಶಸ್ತ್ರ ಕೆಳಗೆ ಹಾಕಿದ ಕೊಲ್ಲಬಹುದು, ಇಲ್ಲಿ ಹೋದ್ರೆ ನಾನು ಕೊಲ್ಲಬಾರದು ಅಂತ ಹೇಳಿದ ತಕ್ಷಣ ಧರ್ಮರಾಜ ಯಾವ ಶಸ್ತ್ರ ಕೆಳಗೆ ಹಾಕ್ತೀರಿ ಅಂತ ಕೇಳ್ತಾರೆ, ಯಾವ ಶಸ್ತ್ರ ಕೆಳಗೆ ಹಾಕ್ತೀರಿ. ಅವ್ರು ಹೇಳ್ತಾರೆ, ನನಗೆ ಅತ್ಯಂತ ಅಪ್ರಿಯವಾದ ವಾರ್ತೆ ಕಿವಿಗೆ ಬಿದ್ದರೆ ಕೆಳಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಅಪ್ರಿಯವಾದ ವಾರ್ತೆ ಯಾವುದು ಅಂತ ಕೇಳ್ತಾನೆ, ಮತ್ತೆ ಅದನ್ನೆಲ್ಲ ಕೇಳಬೇಡ ಮಾಡಾಯ, ನಿಂಗೆ ನಿಂಗೆ ಗೊತ್ತಾಗುತ್ತೆ, ಕೇಳಬೇಡ ನೀನು ಯೋಚನೆ ಮಾಡು ಅಂತ ಹೇಳಿಬಿಡ್ತಾರೆ, ಹೊರಟು ಬಿಡ್ತಾರೆ. ಆಮೇಲೆ ಶಲ್ಯರಾಜನ ಹತ್ರ ಬರ್ತಾನೆ ಸೋದರ ಮಾವ ಪಾಪ, ಆತನು ಹೇಳ್ತಾನೆ, ಮಾವ ದಯವಿಟ್ಟು ನೀವು ನನಗೆ ಅನುಗ್ರಹ ಮಾಡಬೇಕು ಅಂದ್ರೆ, ಶಲ್ಯರಾಜ ಹೇಳ್ತಾನೆ, ನೋಡಯ್ಯ ನಾನಂತೂ ತಪ್ಪು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ, ಇಲ್ಲಿ ಸುಖವಾಗಿ ಯುದ್ಧ ಮಾಡಿ ನಾವೆಲ್ಲ ಸಾಯ್ತೇವೆ, ನೀನು ಬದುಕ್ತೀಯ ಗೆಲ್ತೀಯ ಹೋಗು ಅಂತ ಹೇಳಿಬಿಟ್ರಂತೆ. ಇಷ್ಟು ಧರ್ಮರಾಜ ಮಾಡಿ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದಾನೆ. ಈ ದೊಡ್ಡ ಆತನ ರೀತಿ ನೋಡಿದ್ರೆ ನಮ್ಗೆ ಅರ್ಥವಾಗಬೇಕು ಎಷ್ಟು ಪುಣ್ಯಾತ್ಮ. ವಿರಸ ಬೇರೆ ವಿಶ್ವಾಸ ಬೇರೆ, ವಿವಾದ ಬೇರೆ ವಿಶ್ವಾಸ ಬೇರೆ. ತಾಯಿ ಯಾವುದೋ ವಿಷಯ ಬಂತು ಜಗಳಾಡೋಣ, ಆದ್ರೆ ಅದರಿಂದ ವಿಶ್ವಾಸ ಕೆಡಿಸ್ಕೋಬೇಕಾದ ಕಾರಣ ಇಲ್ಲ. ದೊಡ್ಡ ಪಾಠ ಇರುವಂತ ಅವ್ರು ಪೂಜೆಯವರು ಅಂತ ತಿಳ್ಕೊಂಡೇ ಮಾತಾಡ್ತಾರೆ ನಮ್ಮಲ್ಲಿ. ಹಾಗಲ್ಲ, ಒಂದು ಮಾತಿಗೆ ಜನ್ಮದಲ್ಲೇ ಮುಖ ನೋಡೋದಿಲ್ಲ, ಎಷ್ಟು ತಪ್ಪಾಗ್ತದೆ. ಯೋಚನೆ ಮಾಡಬೇಕು, ಆ ವಿಷಯವನ್ನು ಮೀರಿ ಹೋಗಬಾರದು. ನಿಜವಾದ ಅರ್ಥದಲ್ಲಿ ಧರ್ಮರಾಜ ಆದ್ರೆ ಧರ್ಮರಾಜ ಅಜಾತ ಶತ್ರು ನ್ಯಾಯ ಅಂತ ಅದಕ್ಕೆ ಕರೆಯೋದು. ಗೆದ್ದ ಅದು ಅವ್ರ ಮನಸ್ಸನ್ನೇ ಗೆದ್ದು ಬಿಟ್ಟ ಹೊರಟು ಬಿಡ್ತಾರೆ. ನಮಗೊಂದು ಪ್ರಶ್ನೆ ಬರುತ್ತದೆ, ಭೀಷ್ಮರನ್ನ ಧರ್ಮರಾಜ ಪ್ರಶ್ನೆ ಕೇಳಿದ ನಿಮ್ಮನ್ನು ಹ್ಯಾಕ್ ಕೊಲ್ಲೋದು, ದ್ರೋಣನ ಕೇಳಿದ್ರೆ ಹ್ಯಾಕ್ ಕೊಲ್ಲೋದು ಕೇಳಿದನಲ್ಲ, ಇದೊಂಥರ ತಂತ್ರ ಆಗ್ಲಿಲ್ವಾ ಅವ್ರ ಬಗ್ಗೆ ಕೇಳಿದ್ದು ಅಂತ ಕೇಳಿದರೆ, ಅಲ್ಲ, ಆತನಿಗೆ ತುಂಬಾ ಗೌರವ ಅವರ ಮೇಲೆ. ಯುದ್ಧದಲ್ಲಿ ತಾವು ಗೆಲ್ತೇವೆ ಧರ್ಮರಾಜನಿಗೆ ಗೊತ್ತು, ಕೃಷ್ಣ ಭೀಮರಿದ್ದಾರೆ ನಮಗೆ ಗೆಲುವು ನಿಶ್ಚಿತ, ಆದರೆ ದೊಡ್ಡವ್ರ ಮನಸ್ಸಿ ಬೇಜಾರಾಗಬಾರದು. ನಿಮ್ಮನ್ನು ಹೇಗೆ ಕೊಲ್ಲಬೇಕು ನಿಮ್ಮ ಛಾಯ್ಸ್ ಅಷ್ಟೇ, ನಾವು ಕೊಲ್ಲೋದು ಗ್ಯಾರಂಟಿ. ನಿಮಗೆ ಛಾಯಿಸಿದ್ರೆ ಹೇಳಿ ಹಾಗೆ ಕೊಲ್ತೇವೆ ಅಂತ ಅರ್ಥ. ದೊಡ್ಡ ಮನುಷ್ಯ ಧರ್ಮರಾಜ ಇದು ಕೇಳ್ತಾರಲ್ಲ, ಬೆಳಿಗ್ಗೆ ಸಾಯೋಬು ಹೆಂಗ್ ಮಾಡ್ತಾರಲ್ಲ, ಏನ್ ಏನ್ ಬಾರಿ ಬೈಕೆ ಅಂತ ಕೇಳ್ತಾರಲ್ಲ, ಆಚೆ ಏನ್ ತಿನ್ಬೇಕನ್ಸಿದೆ, ಬಿಡೋದು ಬೈಕೆ ಕೇಳಬಾರದು, ಬಿಟ್ಬಿಡಿ ಅಂತ ಕೇಳಾಗಿಲ್ಲ, ಏನಾದ್ರೂ ಇದ್ರೆ ಕೇಳಿ ಅಂತ ಹೇಳ್ತಾರಲ್ಲ, ಆ ಟೈಪ್ ಅದು. ಒಂದು ನಿಮ್ಗೆ ಇಷ್ಟಪಟ್ಟಾಗಿ ಮಾಡ್ತೇವೆ ಅಷ್ಟೇ, ಅದು ಇಲ್ಲೋದ್ರೆ ನಾವು ಹೊಡಿತೇವೆ, ನಮ್ದು ಧೈರ್ಯ ಶಕ್ತಿ ಇದೆ ಹೊಡಿಲಿಕ್ಕೆ, ಆದ್ರೆ ನಿಮ್ಗೆ ಅಗೌರವಾಗಬಾರ್ದು, ಆ ರೀತಿ ಹೊಡಿಬೇಕಷ್ಟೇ ನಾವು. ಅದನ್ನು ಧರ್ಮರಾಜ ಕೇಳಿದ್ನೆ ಹೊರತು ಎಲ್ಲ ಉಪಾಯ ಹೇಳ್ಕೊಡಿ ಅಂತ ಕೇಳ್ತಾ ಇಲ್ಲ, ಅದ್ರ ಬಗ್ಗೆ ಆತ ಯೋಚನೆ ಇಲ್ಲ. ಈ ಮಾತು ಅರ್ಥ ಮಾಡ್ಕೊಳ್ಳೋದವ್ರೆ ಧರ್ಮರಾಜನ ಇರೋ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು, ತಪ್ಪದು. ವಾಪಸ್ ಹೋಗ್ತಾ ಇದ್ದಾನೆ, ಆ ಕರ್ಣ ಅಲ್ಲೇ ನಿಂತಿದ್ದಾನೆ, ಯುದ್ಧ ಅವತ್ತು ಇನ್ನು ಸೇರಿಲ್ಲ, ಆತ ನಿಂತ್ಕೊಂಡಿದ್ದಾನೆ. ಕೃಷ್ಣ ಕರ್ಣರಥ ಹೋದಂತ ಕರ್ಣ ಈಗಲಾರು ಬರ್ತೀಯಾ ಹೋಗೋಣ ಬಾ ಅಂತ ಕರೆದನು. ಎಷ್ಟು ತವಾಸ ಕೃಷ್ಣನು ಅಂತ ಕೇಳಿ ಹೇಳಕ್ಕೆ ಸಾಧ್ಯ, ಈಗಲಾರು ಬರ್ತೀಯಾ ಅಂತ ಹೇಳಿದ್ನಲ್ಲ ಬರ್ತೀಯಾ. ಈ ಕೃಷ್ಣ ಅಷ್ಟೆಲ್ಲ ಮಾತು ಕೇಳಿಲ್ಲ, ಯಾ ನಿನ್ ಮಾಡೋದಿಲ್ಲ ಕೃಷ್ಣ. ಇದನ್ನ ದೇವರ ರಕ್ಷಣ ಅಂದ್ರೆ ಹಾಗೆ ಸ್ಫೂರ್ತಿ ಒಂದು ಅಷ್ಟರ ಮಟ್ಟಿಗೆ. ಕೃಷ್ಣ ಕರ್ಣ, ಎಲ್ಲಿಯ ಕೃಷ್ಣ ಇಲ್ಲಿಯ ಕರ್ಣ, ಕರ್ಣ ಇಲ್ಲಿ ಕೃಷ್ಣ ಅಲ್ಲಿ, ಕರ್ಣ ಸೂರ್ಯ, ಸೂರ್ಯ ಮುಂದೆ ಗ್ರಹಣಕ್ಕೆ ಒಳಗಾಗ್ಬಿಟ್ಟು ದುರೋಧನ ಪಕ್ಷಕ್ಕೆ ಹೋಗ್ತಾನೆ, ಗಾಯತ್ರಿ ಮಂತ್ರ ಹೇಳ್ಬಿಟ್ಟು ಗತಿ ಏನಾಗ್ಬೇಕು ಸೂರ್ಯನ ಮೇಲೆ. ದುರೋಧನ ಪಕ್ಷದಲ್ಲಿದ್ದಾನೆ ಸೂರ್ಯನೇ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿದ್ರೆ ಗೋವಿಂದ ಆಗಿಬಿಡ್ತಿತ್ತು. ಕೃಷ್ಣ ಗಾಯತ್ರಿ ಮಂತ್ರ ಪ್ರತಿಪಾದ್ಯ, ಕರ್ಣನಲ್ಲ. ಸೂರ್ಯ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಸವಿತ್ರನಾಮಕ ಲಕ್ಷ್ಮೀ ನಾರಾಯಣನ ಮಂತ್ರವೇ ಹೊರತು ಗಾಯತ್ರಿ ಮಂತ್ರ, ಅದು ಸೂರ್ಯನ ಮಂತ್ರವಲ್ಲ. ಇನ್ಯಾತಕ್ಕೆ ಒತ್ತ ಹೇಳ್ತೇನೆ ಅಂದ್ರೆ, ಅದು ಗಾಯತ್ರಿ ಬಿಟ್ಟವರೇ 199 ಪಾಲು ಜನ, ಅದ್ ಮಾಡೋರಲ್ಲಿ 99 ಪಾಲು ಜನ ಸೂರ್ಯ ಅಂತ ತಿಳ್ಕೊಂಡು ಮಾಡ್ತಾರೆ. ಅದನ್ನು ತಪ್ಪದು ಒಂದು, ಯಾರ ಮಂತ್ರ ಅಂತಾನೆ ಗೊತ್ತಿಲ್ಲ, ಜಪ ಮಾಡಿದ್ರೆ ಸಿದ್ಧಿ ಏನ್ ಬರುತ್ತೆ, ಎಲ್ಲೋಗುತ್ತೆ ಗೊತ್ತಿಲ್ಲ, ಬಸ್ತರ ಕುತ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು, ಎಲ್ಲೋಗುತ್ತೆ ಗೊತ್ತಿರಬೇಕಲ್ಲ. ಸೊ ಸಿದ್ಧ ಹೊಡೆದ್ಬಿಟ್ರೆ ಎಲ್ಲೋ ಹೋಗ್ಬಿಟ್ಟಿರ್ತಾನೆ ಬೆಳಿಗ್ಗೆ ಹೊತ್ತಿನಲ್ಲಿ, ಹಾಗೆ ಹೋಗಬಾರದು. ಬೋರ್ಡ್ ನೋಡಿ ಬಸ್ ಹತ್ತಾನಲ್ಲ, ಮಂತ್ರ ಪ್ರತಿಪಾದ್ಯ ದೇವತೆ ಯಾರು ಅಂತ ತಿಳ್ಕೊಂಡು ಮುಂದೆ ಕೆಲಸ ಮಾಡಬೇಕು. ಕರ್ಣ ಹಾಗೆ ಮಾಡಿದನಂತೆ, ವಾಪಸ್ ಹೋಗ್ತಾನೆ ಧರ್ಮರಾಜ. ಮತ್ತೆ ಕವಚ ಹಾಕೋತಾನೆ, ಕಿರೀಟ ಹಾಕೋತಾನೆ, ಬಿಲ್ಲು ಬಾಣ ತಗೊಳ್ತಾನೆ, ಸನ್ನದ್ಧನಾಗಿ ನಿಲ್ತಾನೆ. ಆಗ ಒಂದು ಘೋಷಣೆ ಮಾಡ್ತಾನೆ, ನೋಡಿ ಯಾರಾದರೂ ಕೌರವರ ಕಡೆಯವರು ನನ್ನ ಕಡೆ ಬರೋದಾದ್ರೆ ಅವಕಾಶ ಕೊಡ್ತೇನೆ, ಅವ್ರು ಬರಬಹುದು ಅಂತ ಇನ್ವೈಟ್ ಮಾಡ್ತಾನೆ. ಯಾರು ಬರೋದಾದ್ರೆ ಬರಬಹುದು, ಬರೀ ಬರಬಹುದಲ್ಲ, ಬಂದವರ ಯೋಗಕ್ಷೇಮ ನನಗೆ ಸೇರಿದ್ದು ಅಂತ ಹೇಳುತ್ತಾನೆ. ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಂದು, ಧರ್ಮೋ ರಕ್ಷತಿ ರಕ್ಷಿತ, ಒಳ್ಳೆ ಪಾಯಿಂಟ್ ಅದು. ನನ್ನ ಕಡೆ ಈಗಲಾರು ಯಾರು ಬರೋದಾದ್ರೆ ಬನ್ನಿ, ಲಾಸ್ಟ್ ಟೈಪ್ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಲಾಸ್ಟ್ ಮೊಮೆಂಟ್ ಕೊಡ್ತಾರೆ. ಅಜಾಬಿಡ ಅಂತ ಚಾನ್ಸ್ ಉಪಯೋಗ ಮಾಡ್ಕೊಂಡಿದ್ದವನು, ಲಾಸ್ಟ್ ಮೊಮೆಂಟ್ ನಾರಾಯಣ ಅಂತ ಸದ್ಗತಿ ಹೊರಟು ಬಿಟ್ಟಿದ್ದ. ಯಾರು ಬರ್ತೀರೋ ಬನ್ನಿ ಅಂತ ಅಷ್ಟ ಒಬ್ಬ ಹೊರಟೇ ಬಿಟ್ಟಂತೆ. ಯಾರು ಗೊತ್ತಿಲ್ಲ, ಯುಜುತ್ಸು ಅಂತ ಅವನ ಹೆಸರು, ದುರ್ಯೋಧನ ತಮ್ಮನೇ ಅವನು, ಆದರೆ ಗಾಂಧಾರಿಯ ಮಗನಲ್ಲ, ಋತರಾಷ್ಟ್ರದ ಮಗ ಹೌದು, ತಾಯಿ ಬೇರೆ. ಗಾಂಧಾರಿ ಮಕ್ಕಳೆಲ್ಲ ದುಷ್ಟರಾಗಿದ್ದು ಭಾರಿ ಆಶ್ಚರ್ಯ, ಯುಜುತ್ಸು ಮಾತ್ರ ಭಾರಿ ಸಾತ್ವಿಕ. ಅವನು ನಾಸಿಕಾಮರುದ್ಯುತ ಬಲಿ ಅಂತ ಕರೆದಿದ್ದಾರೆ. ಅವನು ಬಹಳ ನಿರ್ವೃತ ಅಂತಕ್ಕಂಥ ದೇವತೆಯ ಅವತಾರ, ನಾಸಿಕಾಮರುತ್ತಿನ ಆವೇಶ ಅವನಲ್ಲಿತ್ತು, ತುಂಬಾ ಸಾತ್ವಿಕ ಅವನು. ಥ್ರೋಔಟ್ ದುರ್ಯೋಧನ ವಿಭೀಷಣ ಹೇಗೆ ರಾವಣ ಹತ್ರ ಇದ್ದು ಯೋಗ್ಯನಾಗಿದ್ನೋ ಹಾಗೆ ಯುಜುತ್ಸು ಹೀಗಿದ್ದ, ರಾವಣ ತಮ್ಮನಾಗಿ ಅವನು ಯೋಗ್ಯನಾಗಿದ್ದ. ಇವನು ಇಲ್ಲಿ ದುರ್ಯೋಧನ ತಮ್ಮನಾಗಿ ಇವನು ಯೋಗ್ಯ ಆಗಿದ್ದ, ರಾವಣ ಪಕ್ಷಕ್ಕೆ ಬಂದ, ಇವನು ಧರ್ಮನ ಪಕ್ಷಕ್ಕೆ ಬಂದ, ಅಲ್ಲಿ ವಿಭೀಷಣ ಉಳಿದ, ಯುಜುತ್ಸು ಉಳಿದ. ಸೊ ಧರ್ಮವನ್ನು ಯಾವ ಮೊಮೆಂಟ್ ಇಷ್ಟು ಸಂಜಾನೆ ಬಿಟ್ಟಿದ್ದೇವೆ, ಇನ್ನೇನು ಮಾಡಬಹುದಾ ಅಂತ ಕೇಳಿದ್ರೆ, ಮೊದಲು ಶುರು ಮಾಡಬಾರಾಯ, ಇವರು ಒಳ್ಳೇದು ಮಾಡ್ತಾನೆ, ನಮ್ಗೆ ಹಾಗೂ ಬಿಟ್ಟಿವಲ್ಲ ಕಂಟಿನ್ಯೂ ಮಾಡೋಣ ಅಂತ ನಮ್ಮ ಜನ, ಹಾಗೂ ಬಿಟ್ಟಿದ್ದೇ ಆಗೋಗ್ಬಿಡಲಿ ಅಂತ ಹೇಳ್ತಾರೆ. ಹಾಗೆಲ್ಲ ಮಾತಾಡೋದು ಇನ್ನಾದ್ರೂ ಶುರು ಮಾಡಿ, 80 ಜನರಲ್ಲಿ ಸಂಜಾವಣೆ ಮಾಡಿಲ್ಲ, ಇನ್ನೇನು ಮಾಡೋಣ ಅಂದ್ರೆ ಶಾಸ್ತ್ರ ಹೇಳ್ತದೆ ಫಾಸ್ಟ್ ಡೂ ಇಟ್ ಅಂತ ಹೇಳುತ್ತೆ. ಮೇಷ್ಟ್ರು ಪದ್ಧತಿ ಹಾಗೇನೆ, ಮಾರ್ಚ್ ಅಲ್ಲಿ ಬರ್ತಾನೆ ಹುಡುಗ, ಜನ ಜೂನ್ ನಿಂದ ನಾಪತ್ತೆ, ಒಂದು ಸಾರ್ ಕಾಶಿ ಬರಲಾರ ಮೊದಲು ಬಾ, ಅದೇ ಮುಂದಿನ ಮೊದಲು ಬಾ ನೋಡಂತ ಮುಂದಿನ ಬಾತ್ ಹಾಗೆ. ಯಾಕೆ ಒಂದು ಪಾಯಿಂಟ್ ಇದೆ ಅದರೊಳಗೆ, ಇನ್ನಾದ್ರೂ ಕೂಡ ಮುಂದೆ ಸಲ್ಲಿಸುವುದೇ ನಾವಾಗಿಲ್ಲ ಅಂತ ಹೇಳಬಾರದು. ನಾವಾಗಿಲ್ಲ ನಮ್ಮ ಪ್ರಶ್ನೆ ಅಲ್ಲ ಅದು, ಹೇಗೆ ಟೀಚರ್ಸ್ ಕಾರುಣ್ಯ ಇದ್ರೆ ಮಾತ್ರ ವಿದ್ಯಾರ್ಥಿ ಮುಂದೆ ಬದುಕಲಿಕ್ಕೆ ಸಾಧ್ಯನೋ ಅದೇ ರೀತಿ ದೇವರ ಕರುಣೆ ಭಾರಿ ದೊಡ್ಡದು. ಈಗಲಾದರೂ ಬಾ ಅಂತ ಕರೆದಾಗ ಯುಜುತ್ಸು ಅವೈಲ್ ಮಾಡಿಕೊಂಡ, ಉಳಿದವರು ಮಾಡಿಕೊಳ್ಳಿಲ್ಲ ಅನ್ನೋದು ಆಶ್ಚರ್ಯ. ಕೃಷ್ಣ ಕರೆದ್ರು ಅವೈಲ್ ಮಾಡಿಕೊಳ್ಳಿಲ್ಲ ಕರ್ಣ, ಆದರೆ ಯುಜುತ್ಸು ಅವೈಲ್ ಮಾಡಿಕೊಂಡ, ಆ ಕಡೆ ಹೊರಟ, ಬದುಕಿದ, ಯುದ್ಧದಲ್ಲಿ ಸಾಯದೆ ಉಳಿದ, ಮುಂದೆ ರಾಜನಾಗ್ತಾನೆ ಬೇರೆ ಜೊತೆಗೆ. ಎಂಥ ವಿಭೀಷಣ ಮುಂದೆ ರಾಜನಾದ, ಇವನು ಬದುಕಿದ ರಾಜನಾದ, ಅವನು ಬದುಕಿದ ರಾಜನಾದ. ಅದಕ್ಕೆ ದೇವರನ್ನು ನಂಬಿದವನು ಎಂದೂ ಕೆಡಕಾಗೋದಿಲ್ಲ. ಸ್ವಲ್ಪ ಮತ್ತೆ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ಆ ಯುದ್ಧ ಫುಲ್ ಸ್ವಿಂಗ್, ಈ ಶುರುವಾಗಬೇಕಿದ್ದ, ಇನ್ನೂ ಶುರುವಾಗಿಲ್ಲ ಯುದ್ಧ. ಈ ಪ್ರಶ್ನೆ ಕೇಳಿದ್ರೆ ಉತ್ತರ, ಯುದ್ಧ ನಡೀತಿರುವಾಗ ಹೇಗೆ ಗೀತೆ ಉಪದೇಶ ಮಾಡಿದೆ ಅಂತ ಕೇಳಿದ್ರೆ ಉತ್ತರ ಅದು, ಯುದ್ಧ ಶುರುವಾಗಿಲ್ಲ ಈ ಶುರುವಾಗ್ತೀರಿ ಆದ್ರಿಂದ ಸಮಸ್ಯೆ. ಕೃಷ್ಣ ಯುದ್ಧ ಮಾಡೋಕಾರ ಬೇರೆ ಹೇಳ್ತಾನೆ, ಆ ವಿಚಾರ ಬೇರೆ. ಕೃಷ್ಣನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಆದರೆ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂದ್ರೆ ಯುದ್ಧ ಶುರುವಾಗಿರಲಿಲ್ಲ, ಈ ಯುದ್ಧ ಶುರುವಾಗ್ತಾ ಇದೆ. ಆ ಯುದ್ಧ ಹೇಗಾಯಿತು ಒಂದು ಮುಂದಿನ ಪ್ರಶ್ನೆ. ನಾಳೆ ಒಂದು ದಿವಸ ಇದೆ, ಭೀಷ್ಮರ ಯುದ್ಧ ಹೇಗೆ ಮಾಡ್ತಾರೆ, ಭೀಷ್ಮರು ಹೇಗೆ ಪಾಂಡವರು ಕೊಲ್ತಾರೆ, ಅವ್ರು ಪಾನ ಬಿಡೋದಿಲ್ಲ, ಅವರು ಹೇಗೆ ಹೇಳಿ ಬಿಡುತ್ತಾರೆ, ಏನೇನು ನಡೆಯುತ್ತೆ ಎಂಬುದು ಬಹಳ ಅಪೂರ್ವವಾದ ವಿಚಾರಗಳು. ಅದು ಟಿವಿಯಲ್ಲಿ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ನಿಜವಾಗಲೂ ವೇದವ್ಯಾಸರು ಏನು ಹೇಳಿದ್ದಾರೆ, ಆಚಾರ್ಯ ಏನು ಬರೀತಾರೆ ಅನ್ನೋದರ ಜೊತೆಗೆ ನಾಳೆ ಈ ಮಂಗಳ ಕಾರ್ಯಕ್ರಮ. ಸರಿಯಾಗಿ ಅಂದ್ರೆ ಉದ್ಯೋಗ ಪರ್ವ ಮುಗಿತು ಸಲ, ಭೀಷ್ಮ ಪರ್ವ ಮುಕ್ತಾಯವಾಗುತ್ತೆ ನಾಳೆ, ಮಂಗಳವಾರ 6:00 ಪ್ರಾರಂಭವಾಗುತ್ತೆ ನಾಳೆ ದಿವಸ, 8:00 ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ.
ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲೀ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀರ ಸುಖಾತ್ಮವಿದ್ಧ ಸೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಕೃಂತತಿ ಯೋ ವಿಪ್ರಲಂಭ ವಿಪರೀತ ನತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇದಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮತ್ವವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ತವನಪಾದಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾ ಸುರಾವೋಹಂ ಗಿರೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ದಯಾರ್ಯಃ ಕಾಮಸುಸ್ಮೃತಃ ಚಿಂತಾಮನಿಸ್ತು ವಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀನಂದಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರುಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋದಯಮುದೀರಯೇ. ಕರಸ್ಥಬೀಜಪೂರಕ್ತಶುಂಡಾದಂಡಪಿಚಂಡಿಲ ವಿಘ್ನಾಧಿರಾಜಹಸ್ತೀಂದ್ರಮಸ್ತಕಾಯಾಸ್ತು ತೇ ನಮಃ. ಪರಮ ಪವಿತ್ರವಾದ ಶ್ರೀಮನ್ಮಹಾಭಾರತ ಜಗತ್ತಿನಲ್ಲಿ ಸರಿ ಸಾಕಿ ಇರತಕ್ಕಂತಹ ಅತ್ಯದ್ಭುತವಾದ ಕೃತಿ. ಇವತ್ತು ಸಾಮಾನ್ಯವಾಗಿ ಕೆಲವು ಕೃತಿಗಳನ್ನು ಕೆಲವು ಭಾಗಕ್ಕೆ ಸೇರಿಸ್ತಾರೆ. ಇದು ಅಧ್ಯಾತ್ಮದ ಕೃತಿ, ಇದು ರಾಜಕೀಯ ಕೃತಿ, ಇದು ಸಾಮಾಜಿಕ ಕೃತಿ, ಇದು ರಾಜ್ಯ ತಾತ್ವಿಕ ಕೃತಿ, ಹೀಗೆಲ್ಲ ವಿಭಾಗ ಮಾಡೋದುಂಟು. ಮಹಾಭಾರತ ಹೇಗೆ ಅಂದ್ರೆ ಎಲ್ಲವೂ ಆಗಿರ್ತಕ್ಕಂಥ ಗ್ರಂಥ ಅಂದ್ರೆ ಮಹಾಭಾರತ. ಯಾವ ಗುಂಪು ತಗೊಂಡ್ರು ಕೂಡ ಮಹಾಭಾರತ ಮೂಲ ಗ್ರಂಥವಾಗುತ್ತೆ ಅನ್ನೋದು ಭಾರಿ ವಿಶೇಷ. ಅದು ನಮ್ದೇನೋ ಅಂತ ತಿಳ್ಕೊಂಡಿದ್ದಾರೆ, ಅದು ಯಾವ ಗುಂಪು ಸೇರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೆ. ಇದು ಆಶ್ಚರ್ಯ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಮಹಾಭಾರತವನ್ನ ಏನೂ ಅಲ್ಲ ಅಂತ ತಿಳ್ಕೊಂಡ ಜನಗಳು ಎಷ್ಟು ಮೂರ್ಖರಾಗ್ತಾರೆ. ಮನುಷ್ಯನ ಜೀವನದ ಸಾರ್ಥಕ್ಯವನ್ನೇ ಉಂಟು ಮಾಡ್ತಕ್ಕಂಥ ಕೃತಿ ಅಂದ್ರೆ ಶ್ರೀಮನ್ ಮಹಾಭಾರತ. ಅದರ ಶ್ರವಣ, ಅದರ ಅಧ್ಯಯನ, ಅದರ ಸಂಶೋಧನೆ, ವಿಶ್ಲೇಷಣೆ ಎಲ್ಲವೂ ಸಹ ಮನುಷ್ಯನನ್ನ ತುಂಬಾ ಮೇಲೆ ಎತ್ತಿತ್ತು. ಒಂದು ಪರ್ವತ ಅದು ಏರಿಬಿಟ್ಟಾಗ ಎಷ್ಟು ಮೇಲಿಂದ ಮನುಷ್ಯ ನೋಡ್ತಾನೆ. ತಾನು ದೊಡ್ಡವನಾಗಿ ಬರೋದಿಲ್ಲ, ಪರ್ವತ ಇರೋ ಎಲ್ಲ ಮೇಲೆ ಸಾಧ್ಯವಾಗುತ್ತೆ. ಇವತ್ತು ನಮಗೆ ಮಹಾಭಾರತ ಅಂದ್ರೆ ಪರ್ವತ, 18 ಪರ್ವಗಳಿವೆಯಲ್ಲ ಅದಕ್ಕೆ ಪರ್ವತ ಅಂತ ಕರೆದಿದ್ದಾರೆ. 18 ಪರ್ವಗಳ ಮಹಾಭಾರತವನ್ನು ನಾವು ಓದಿಬಿಟ್ಟಾಗ ಅದು ಜಗತ್ತಲ್ಲಿ ಸರಿಯಾಗಿ ಕಾಣಿಸ್ತದೆ. 4.5 ಕಾಣೋ ಜಾಗ ನಮಗೆ 106 ಕಿಲೋಮೀಟರ್ ಗಟ್ಟಲೆ ಕಾಣ ಶುರುವಾಗದ ಯಾವಾಗ ಅಂತ ಕೇಳಿದರೆ ಬೆಟ್ಟ ಹತ್ತಿದಾಗ. ಹೊತ್ತು ಮಹಾಭಾರತದ ಅಧ್ಯಯನ ನಮ್ಮ ವ್ಯಾಪ್ತಿಯನ್ನ, ನಮ್ಮ ದೃಷ್ಟಿಯನ್ನ ತುಂಬಾ ವಿಶಾಲಗೊಳಿಸುತ್ತೆ ಎಂಬುದೇ ಅದರ ವೈಶಿಷ್ಟ್ಯ. ಕೂತಲ್ಲೇ ಇಡೀ ಜಗತ್ತಿನ ಸಮಸ್ತ ವಿಷಯಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸುಯೋಗವನ್ನು ಕೊಡತಕ್ಕಂಥ ಕೃತಿ ಶ್ರೀಮನ್ ಮಹಾಭಾರತ. ಅದೇ ಹಾಗಿದ್ರೆ ಅದರ ಬರೆಯ ವೇದವ್ಯಾಸರು ಹಾಗಿರಬಹುದು ಎಂಬುದನ್ನು ಊಹಿಸಿಬಿಡಬಹುದು. ಅದಕ್ಕೆ ಅವರು ಕೃತಿಯನ್ನು ಪುಂಡರೀಕಾಕ್ಷಾತ್ ಮಹಾಭಾರತ ಕೊಡ್ತವೆ. ಅದನ್ನು ಬರೆದ ವೇದವ್ಯಾಸರು ಸಾಕ್ಷಾತ್ ಭಗವಂತ, ಅವರು ನಾರಾಯಣ, ಸಮಸ್ತ ಜಗತ್ತಿನ ಸೂತ್ರಧಾರ ಎಂಬುದನ್ನು ಶಾಸ್ತ್ರಗಳು ಮತ್ತೆ ಮತ್ತೆ ನಿರೂಪಣೆ ಮಾಡಿವೆ. ಅಂತಹ ಮಹಾಭಾರತದಲ್ಲಿ ತಾಂಡವ ಕೌರವರ ಒಂದು ಹುಟ್ಟು, ಅವರ ಬೆಳವಣಿಗೆ, ಅವರು ಪರಸ್ಪರ ಕಂಡಂತಹ ವಿಭಿನ್ನವಾದಂತಹ ಸ್ವರೂಪ ಸ್ವಭಾವ. ಧರ್ಮವೇ ತಮ್ಮ ಜೀವಾಳವಾದಂತಹ ತಾಂಡವರು, ಅಧರ್ಮವೇ ಮೂರ್ತಿಮತ್ತಾದಂತಹ ಕೌರವರು, ಅವರಿಬ್ಬರ ಸಂಘರ್ಷ ಹೇಗೆ ಉದ್ದಕ್ಕೂ ಕಾಣುತ್ತೆ ಎನ್ನುವುದನ್ನ ಅದು ಸ್ಫುಟವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದ. ಧರ್ಮದ ಹಾದಿಯನ್ನು ಬಿಡಬಾರದು ಅನ್ನೋದು ಪಾಂಡವರ ದೀಕ್ಷೆಯಾದರೆ ಅತ್ಯುತ್ತೀರಿ ಆ ಧರ್ಮ ಬಿಡದಿರತಕ್ಕಂಥ ಪ್ರವೃತ್ತಿ ದುರ್ಯೋಧನಾದಿಗಳದು. ಕೊನೆಗೆ ಜಗತ್ತಿಗೆ ಗೊತ್ತಾದ ರೀತಿಯಲ್ಲಿ ಪಾಂಡವರು ವನವಾಸ ಪೂರೈಸಿ ಅಜ್ಞಾತವಾಸ ಪೂರೈಸಿ ಬಂದ ಮೇಲೂ ಕೂಡ ಅವರ ರಾಜ್ಯವನ್ನು ಹಿಂದುತ್ತಿರತಕ್ಕಂತಹ ಧೂರ್ತತನವನ್ನು ದುರ್ಯೋಧನ ತೋರಿದಾಗ ಯುದ್ಧ ಅನಿವಾರ್ಯವಾಯಿತು. ಅದಕ್ಕೆ ಸೇನಾ ಉದ್ಯೋಗ ಪರ್ವ, ಯುದ್ಧಕ್ಕೆ ಉದ್ಯೋಗವನ್ನು ಮಾಡಿದ್ದು, ಸೇನೆಗಳನ್ನು ಸೇರಿಸಿದ್ದು, ಎಲ್ಲವೂ ಉದ್ಯೋಗಪುರದಲ್ಲಿ ನಡೀತಾ ಇದೆ. ಅಂದ್ರೆ ಯಾವ ರೀತಿ ಸಂಧಾನ ಮೊದಲಾದವುಗಳಲ್ಲಿ ಹೇಗೆ ನಡೀತೋ, ಮಹಾಭಾರತದಲ್ಲಿ ಹೇಗೆ ರಾಮಾಯಣದಲ್ಲಿ ಹನುಮಂತನ ರಾಯಭಾರದ ಅನಂತರ ಯುದ್ಧ ಕಾಂಡವೋ, ಅದರಂತೆ ಇಲ್ಲಿ ಕೃಷ್ಣನ ರಾಯಭಾರದ ಅನಂತರ ಯುದ್ಧ ಪರ್ವಗಳು ಪ್ರಾರಂಭವಾಗಲು. ಅದರಿಂದ ಅಲ್ಲಿ ಸಜೀವೋತ್ತಮನ ಒಂದು ರಾಯಭಾರವಾದರೆ ಇಲ್ಲಿ ಸರ್ವೋತ್ತಮನ ರಾಯಭಾರ, ಅದರ ಅನಂತರವೇ ಯುದ್ಧ. ಅದಕ್ಕೆ ರಾಯಭಾರ ಆದ್ರೆ ಸಂಧಿ ಅವಕಾಶ ಕೊಡತಕ್ಕಂತಹ ಒಂದು ಶ್ವೇತ ಯೋಗ. ಅದು ತಪ್ಪಿದಾಗ ಯುದ್ಧ ಅನಿವಾರ್ಯ. ನೋಟಿಸ್ ಕೊಟ್ಟು ಮಾಡ್ತಾರಲ್ಲ ಹಾಗೆ, ನೋಟಿಸ್ ಕೊಟ್ಟು ಕೆಲಸ ಮಾಡ ಹಾಗೆ ಉದ್ಯೋಗ ತರುವಂತ ಯುದ್ಧಕ್ಕೆ ನೋಟಿಸ್ ಕೊಟ್ಟಂತ ಒಂದು ಪ್ರಸಕ್ತಿ. ಇವತ್ತು ಭಗವಂತ ಉದ್ಯೋಗ ತರುವುದು ನಮಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ, ಹುಷಾರಾಗಿರಿ, ಇನ್ನಾದರೂ ಧರ್ಮದ ಹಾದಿ ಹಿಡಿದಾದರೆ ಯುದ್ಧ ಅನಿವಾರ್ಯವಾಗ್ತದೆ ಅಂತ ಅರ್ಥ. ಯುದ್ಧ ಅನಿವಾರ್ಯ, ಹೋರಾಟ ಅನಿವಾರ್ಯ, ಅದರಲ್ಲಿ ಗೆಲುವು ಮಾತ್ರ ಧರ್ಮದ ಹೊರತು ಎಂದೂ ಆ ಧರ್ಮದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಅದರ ಸಂದೇಶ. ಕೊನೆಗೆ ಕೃಷ್ಣ ಪರಮಾತ್ಮ ಕೌರವರ ಸಭೆಯಲ್ಲಿ ಮಾತನಾಡ್ತಾನೆ, ನೇರವಾಗಿ ಹೇಳ್ತಾನೆ, ಅದ ದುರ್ಯೋಧನಾದಿಗಳ ತಲೆಗೆ ಹೋಗೋದಿಲ್ಲ, ಅದರ ಅರ್ಥ ಮಾಡಿಕೊಳ್ಳಿಲ್ಲ ಅಲ್ಲ, ಅಪಾರ್ಥ ಮಾಡಿಕೊಂಡು ಪಾಂಡವರು ದುರ್ಬಲರು ಅಂತ ಭಾವಿಸಿದರು. ಅವರಿಗೆ ಈಗ ಸೋಲು ಸ್ಥಿತಿಯಲ್ಲಿದ್ದಾರೆ ಅಂತ ಏನೇನೋ ತಿಳ್ಕೊಂಡು ಬಿಟ್ರು, ಕೃಷ್ಣನೇ ಕಟ್ಟಲಿಕ್ಕೆ ಹೋದರು. ಒಳ್ಳೆ ಇದು ಶಾಸ್ತ್ರ ತುಂಬಾ ಉಪದೇಶಗಳಲ್ಲಿ ತಿಳ್ಕೊಂಡ್ಬಿಡ್ತಾರೆ, ಪಾಪ ಶಾಸ್ತ್ರಕಾರ ತಾವು ಉಳಿಬೇಕು ಅಂತ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ವೇದವ್ಯಾಸರಿಗೆ ಏನಾಗಬೇಕಾಗಿದೆ, ಆಚಾರ್ಯ ಏನಾಗಬೇಕಾಗಿದೆ, ಅವ್ರಿಗೆ ಯಾವ ಬಂಧನವಿದೆ ಅಂತ ನಮ್ಮಿಂದ ಪ್ರಯೋಜನ ಪಡೆಯಬೇಕಾಗಿದೆ, ಏನೂ ಇಲ್ಲ, ಕೇವಲ ಕರುಣೆಯಿಂದ ಮಾತ್ರ ಹೇಳಿದ ಕೃತಿ. ಅದಕ್ಕೇನೆ ಕೃತಯ ಮುನಿತಿ ಭಾರತ ಮಾಖ್ಯಾನಂ ಕೃತಯ ಮುನಿನಾ ಕೃತ. ಭಾಗವತಲ್ಲಿ ಹೇಳುತ್ತಾರೆ ವೇದವ್ಯಾಸರು ಮಹಾಭಾರತವನ್ನು ಬರೆದಿದ್ದು ಕೇವಲ ಕೃತೆಯಿಂದ ಕರುಣೆಯಿಂದ. ಸಮಸ್ತ ಜಗತ್ತಿನ ಜೀವರಾಶಿಗಳು ಯೋಗ್ಯರಾಗಿದ್ದವರೆಲ್ಲ ಸದ್ಗತಿ ಹೋಗಬೇಕು, ಮೋಕ್ಷವನ್ನು ಸಂಪಾದಿಸಬೇಕು ಅಂತ ವಿಚಿತ್ರವಾದ ಒಂದು ಕೃತೆಯಿಂದ ಬರೆದ ಗ್ರಂಥ ಮಹಾಭಾರತ. ಅದನ್ನು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ಈ ತಪ್ಪು ತಿಳ್ಕೊಂಡಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದೇವೆ ಅಷ್ಟೇ. ದುರ್ಯೋಧನ ಅರ್ಥ ಮಾಡ್ಕೊಳ್ಳಿಲ್ಲ, ಪರಿಣಾಮ ಜಗತ್ತಿಗೆ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳದೆ ಹೋದವರ ಗತಿ ಅನ್ನೋದು ದುರ್ಗತಿಯ ಹೊರಗೆ ಸದ್ಗತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ತತ್ವವನ್ನು ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿ ಎಲ್ಲರೂ ಹೇಳಿದರು, ದೇವಾತಿ ಚರ್ಮರೋಗ ಇದ್ದವನು, ಅವನಿಗೇನೇ ರಾಜ್ಯಾಧಿಕಾರ ಬರಲಿಲ್ಲ, ಧೃತರಾಷ್ಟ್ರನಿಗೆ ರಾಜ್ಯಾಧಿಕಾರ ಕೂಡಲೇ ಎಲ್ಲಿಂದ ಬರಬೇಕು, ಅವನಿಗೆ ಇಲ್ಲದ ರಾಜ್ಯಾಧಿಕಾರ ನಿಮಗೆಲ್ಲಿಂದ ಬರುತ್ತೆ ಅಂತ ಗಾಂಧಾರಿ ಕೇಳಿದಾಗ ಉತ್ತರ ಕೊಡೋದು ಭಾರಿ ಕಷ್ಟವಾಯಿತು. ಹಾಗೆ ಅವರು ಪ್ರಶ್ನೆ ಮಾಡಬಹುದು, ಪಾಂಡವರಾಜನ ಕೂಡ ಚರ್ಮರೋಗ ಹೊಂದಿದ್ನಲ್ಲ, ಹಾಗಿದ್ರೆ ಪಾಂಡವರಾಜ ರಾಜ ಹಾಗಾಗುತ್ತೆ ಪ್ರಶ್ನೆ ಮಾಡಬಹುದು. ಕುರುಡನಾಗಿ ಅವನೇ ರಾಜ್ಯಾಧಿಕಾರ ಇಲ್ಲದೆ ಹೋದ್ರೆ ಇವನು ಪಾಂಡವಾಗಿ ಇವನಿಗೂ ರಾಜ್ಯಾಧಿಕಾರ ಇಲ್ಲ ಅಂತ ಹೇಳಬಹುದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕೇಳುತ್ತಾರೆ, ಅದು ತಪ್ಪು. ದೇವಾದಿಗೆ ಚರ್ಮರೋಗ ಇತ್ತು, ಪಾಂಡವರ ಚರ್ಮರೋಗ ಇರಲಿಲ್ಲ, ಚರ್ಮನೇ ಹಾಗಿತ್ತು ಅಷ್ಟೇ, ಚರ್ಮನೇ ಹಾಗಿತ್ತು ಹೊರತು ಇವತ್ತು ಹಾಗಿದ್ರೆ ಫಾರಿನರ್ಸ್ ಬರ್ತಾರೆ, ಇಂಗ್ಲಿಷ್ ಪೀಪಲ್ ಬರ್ತಾರೆ, ಎಲ್ಲ ಚಂದ್ರೋಗಲ್ಲಿ ಕರೀತಾರೆ ಯಾರವ್ರನ್ನ. ನಮ್ಮ ಮಧ್ಯೆ ನೋಡಿದಾಗ ಅವರು ಚಿತ್ರ ಕಾಣಿಸ್ತಾರೆ, ಇರೋದೇ ಹೇಗೆ ಅವರು, ಅದು ದೋಷ ಅಲ್ಲ, ಅವರಲ್ಲಿ ಸ್ಕಿಂಟಿ ಸಿಗಿದ್ರೆ ಅದು ಬೇರೆ ಮಾತ. ಮತ್ತು ಪಾಂಡರಾಜನ ವರ್ಣ ಹಾಗಿತ್ತ ಹೊರತು ರೋಗ ಇರಲಿಲ್ಲ, ತುಂಬಾ ಜನ ಗೊತ್ತಿಲ್ಲ ಅದು ಒಂದು, ಪಾಂಡರಾಜ ರೋಗಿ ಅಂತ ಭಾವಿಸಿದ್ದಾರೆ ತಪ್ಪು. ಅದಕ್ಕೆ ಅದೇ ಉತ್ತರ, ರೋಗಿಯಾಗಿದ್ದ ದೇವಾಪಿ ಸಿಗದೇ ಇತ್ತು ಇವರಿಗೂ ಸಿಗ್ತಿರಲಿಲ್ಲ ಅಷ್ಟೇ, ಮೂರೇ ಉತ್ತರ ಪ್ರಸಕ್ತಿನೇ ಬರ್ತಿರಲಿಲ್ಲ. ಆದ್ದರಿಂದ ಪಾಂಡುರಾಗವನ್ನು ರೋಗಿ ಅಂತ ಕರೆದೇ ಇಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಸೂಕ್ಷ್ಮ. ಪಾಂಡುರ ವರ್ಣ ಬೇರೆ, ರೋಗ ಬೇರೆ. ರೋಗ ಅವನಿಗಿರಲಿಲ್ಲ ಅಂಬುದು ಸ್ಪಷ್ಟವಾಗಿ ಮಹಾಭಾರತ ಸಾರಿದೆ. ಆ ಹಿನ್ನೆಲೆಯಲ್ಲಿ ಗಾಂಧಾರವೇ ಒಪ್ಪಿಕೊಂಡು ಅವರದ್ದು ಒಪ್ಪಿಕೊಳ್ಳಿಲ್ಲ ದುರ್ಯೋಧನ. ಅವನಿಗೆ ಯಾರ ಮಾತು ಒಪ್ಪದೇ ಬೇಕಿಲ್ಲ ಅವನಿಗೆ, ಅದು ವಿಶೇಷ. ಆಚಾರ್ಯ ವಿನಯದಲ್ಲಿ ಒಂದು ಮಾತಾಡುತ್ತಾರೆ, ಒಬ್ಬ ಮನುಷ್ಯ ದುಷ್ಟಾಂತ ಯಾವ ತೀರ್ಮಾನ ಮಾಡಬೇಕು ಅಂದರೆ ಅವನಿಗೆಲ್ಲ ಅವಕಾಶಗಳು ಸಿಕ್ಕು ಅದು ಉಪಯೋಗ ಮಾಡಿಕೊಳ್ಳದೆ ಹೋದಾಗ ದುಷ್ಟಾಂತ ಕನ್ಫರ್ಮ್ ಆಗುತ್ತೆ ಅಂತ ಹೇಳುತ್ತಾರೆ. ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಅವನಿಗೆ ಪಾಠನೇ ಮಾಡಿಲ್ಲ, ಟೆಕ್ಸ್ಟ್ ಬುಕ್ಸೇ ಇಲ್ಲ, ಪರೀಕ್ಷೆನೇ ಮಾಡಿಲ್ಲ, ಫೇಲ್ ಡಿಕ್ಲೇರ್ ಮಾಡಿದ್ರೆ ತಪ್ಪದು. ಆದರೆ ಸರಿಯಾಗಿ ಪಾಠ ಮಾಡಿ ಟೆಕ್ಸ್ಟ್ ಬುಕ್ ಕೊಟ್ಟು ಪರೀಕ್ಷೆ ಕಂಡಕ್ಟ್ ಮಾಡಿ ಎಲ್ಲ ಮಾಡಿ ಆವಾಗ ಫೇಲ್ ಆದರೆ ದಡ್ಡ ಅಂತ ಅವಾಗ ಹೇಳುತ್ತ ಡಿಕ್ಲೇರ್ ಮಾಡಬೇಕಾದ್ರೆ ಹಾಗೆ. ದುರ್ಯೋಧನೆಗೆ ಎಷ್ಟು ಅವಕಾಶ ಸಿಕ್ತು ಬಹುಶಃ ಜೀವಮಾನದಲ್ಲಿ ಅಂತ ಅವಕಾಶ ಎಷ್ಟು ಜನ ಸಿಗುತ್ತೆ. ಚಂದ್ರವಂಶ ವೇದವ್ಯಾಸ ದೇವರ ಮಗನಾದ ಧೃತರಾಷ್ಟ್ರನ ಮಗ ಒಂದು ಕಡೆಗೆ, ಇವನಿಗೆ ಎಂಥ ಭಾಗ್ಯಗಳು. ಭೀಮಸೇನನ ಅಣ್ಣ ಒಂದು ದಿವಸ ಮೊದಲು ಹುಟ್ಟಿದವನು, ಧರ್ಮರಾಜನಿಗೆ ತಮ್ಮ, ಅರ್ಜುನನಿಗೆ ಅಣ್ಣ, ಭೀಷ್ಮರಿಗೆ ಮೊಮ್ಮಗ, ದ್ರೋಣಾಚಾರ್ಯರಿಗೆ ಶಿಷ್ಯ, ಬರೀ ಹಸ್ತಿನಾಪುರದಂತ ಗಂಗಾ ತೀರದಲ್ಲಿ ವಾಸ, ಒಂದಕ್ಕಿಂತ ಪ್ಲಸ್ ಪಾಯಿಂಟ್ಗಳೇ. ಸೂರ್ಯಾವತಾರ ಆದ ಕರ್ಣನ ಜೊತೆಗೆ, ಸೂರ್ಯಾವತಾರ ಪಾಪ ಕಳ ಜೊತೆಗಿದ್ದಾನೆ. ಒಂದು ಕೃಷ್ಣ ಬೀಗ, ದುರ್ಯೋಧನ ಮಗಳು ಕೃಷ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರಿಂದ ಬೀಗ, ಎಷ್ಟು ಸಂಬಂಧ ಇದೆ. ಇಷ್ಟೆಲ್ಲ ಇದ್ರು ಮಾಡಿದ್ದೇನೆ ಮಣ್ಣಕ್ಕೆ ಹೋಗ್ಬಿಡ್ತಾರೆ. ತನ್ನ ಬರೀ ಅಂಥವ್ರು ಇಂಥವ್ರು ಹೇಳ್ಕೊತಾನೆ, ಬ್ರಾಹ್ಮಣರು ಮಾಧ್ವರು ಅಂತ ಬರೀ ಹೇಳ್ಕೊಂಡ್ಬಿಟ್ಟು ಇಷ್ಟೇ ಆಗೋದು. ದುರ್ಯೋಧನ ಹೇಳ್ಕೊಂಡಾಗ ಆಗುತ್ತೇನೆ, ಅದ್ರ ಫಾಲೋ ಮಾಡಿ ತೋರಿಸ್ಬೇಕು. ಒಂದು ಉಪಯೋಗನೇ ಮಾಡಿಕೊಳ್ಳಿಲ್ಲ ಅವನು. ವಂಶದ ಹಿರಿಮೇನ, ತಂದೆ ತಾಯಿಗಳ ಹಿರಿಮೇನ, ಯಾವ ಧೃತರಾಷ್ಟ್ರ ಗಂಧರ್ವ ರಾಜ ಹೋಗೋ ಪಾಪ. ಧೃತರಾಷ್ಟ್ರ ಅಂದ ಗಂಧರ್ವನೇ ಧೃತರಾಷ್ಟ್ರ ರಾಜನಾಗಿ ಹುಟ್ಟಿತ್ತು. ಗಾಂಧಾರಿ ಮತಿ ಅಂತಕ್ಕಂಥ ದೇವತೆ ಗಾಂಧಾರಿಯಾಗಿ ಹುಟ್ಟಿತ್ತು. ಎಂತೆಂಥವರ ಕಾಂಟ್ಯಾಕ್ಟ್ ಇದೆ. ವಿದುರ ಸಿಕ್ಕತ್ತವೆ ಸಾಕ್ಷಾತ್ ಯಮಧರ್ಮನ ಅವತಾರ ಮತ್ತೊಂದು ರೂಪ. ಇಷ್ಟೆಲ್ಲ ಸದವಕಾಶಗಳ ಸುರಿಮರೆಯಾಗಿತ್ತು ಅವನಿಗೆ. ಎಲ್ಲಕ್ಕಿಂತ ಕೃಷ್ಣ ಮೂರು ರೂಪದಲ್ಲಿ ಉಪದೇಶ ಮಾಡ್ತಾನೆ. ಕೃಷ್ಣನಾಗಿ, ಪರಶುರಾಮನಾಗಿ, ವೇದವ್ಯಾಸರಾಗಿ ಮೂರು ರೂಪದಲ್ಲಿ ಉಪದೇಶ ಮಾಡ್ತಾನೆ. ಇಷ್ಟೆಲ್ಲ ಅವಕಾಶ ಇದ್ರೂ ಕಳ್ಕೊಂಡಲ್ಲ ಅವನು ತಮೋಯೋಗ್ಯ ಅಂತ ನಿಶ್ಚಿತ ಅಂತ ಅರ್ಥ. ಅದನ್ನ ಅರ್ಥ ಮಾಡಿಕೊಂಡ್ರೆ ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಇವತ್ತು ನಮ್ಮ ಜವಾಬ್ದಾರಿ ಜಾಸ್ತಿ, ಈಗ ಯೋಚನೆ ಮಾಡಬೇಕೀಗ. ಸಾರಿನವರು ತಪ್ಪು ಮಾಡಿದ್ರೆ ಅವನಿಗೆ ಮಹಾಭಾರತ ಇಲ್ಲ. ಅವನಿಗೆ ಅವನು ಒಳ್ಳೆ ಅವಕಾಶ, ಅವನ ಬದುರಲ್ಲಿ ವಾಸ ಮಾಡಿಲ್ಲ, ಅವನು ಉಡುಪಿ ನೋಡಿಲ್ಲ, ತಿರುಪತಿ ನೋಡಿಲ್ಲ, ಗಂಗಾಸ್ನಾನ ಮಾಡಿಲ್ಲ, ಅವರೆಲ್ಲ ಮೈನಸ್ ಪಾಯಿಂಟ್ ಕಡೆ. ಆದ್ರಿಂದ ಅವ್ರನ್ನಾರಂದ್ರೆ ಪಾಪ, ಇನ್ನು ಹುಟ್ಟಿದ್ರೆ ಚಾನ್ಸ್ ಸಿಕ್ಕಿತ್ತು ಅಂತ ಹೇಳ್ಬೋದು. ನಮಗೆ ಅದೇ ಎಲ್ಲ ಇತ್ತು, ನಾವು ಉಪಯೋಗ ಮಾಡಿಕೊಳ್ಳೋದಿಲ್ಲ ಅಂದ್ರೆ ನಿಜವಾಗ್ಲೂ ಕೊಡಕ್ಕೆ ಅವಕಾಶ ವಂಚಿತರು ನಾವೇನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ದೊಡ್ಡ ಜವಾಬ್ದಾರಿ ನಮಗಿದೆ, ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಹೋದರೆ ಎಷ್ಟು ಅಪಾಯ ಕಾದಿದೆ ಎಂಬುದನ್ನು ಕೂಡ ಮಹಾಭಾರತ ಹೇಳ್ತಾ ಇದೆ. ಕೊನೆಗೆ ಯುದ್ಧರಂಗದಲ್ಲಿ ಸೇರಿದರು. ತೇ ಸೇನೆ ಸಮರಾರಂಭೇ ಸಮೇತೆ ಸಾಗರೋಪಮೇ ಭೀಮ ಭೀಷ್ಮ ಮುಖೇ ವೀಕ್ಷ ಪ್ರಾಹ ವಾಸವಿರಚ್ಯುತಂ. ಭೀಮನ ನೇತೃತ್ವದಲ್ಲಿ ಪಾಂಡವರು, ಭೀಷ್ಮರ ನೇತೃತ್ವದಲ್ಲಿ ಕೌರವರು ಸೇರಿದರು. ನಿಜವಾದ ಸೇನಾಧಿಪತಿ ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ಸೇನಾಧಿಪತಿಯಾಗಿದ್ದಕ್ಕೂ ಬಹಳ ಔಚಿತ್ಯ ಉಂಟು. ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ, ರಾಮದೇವರು ಕಪಿ ಸೈನ್ಯಕ್ಕೆ ಸೇನಾಧಿಪತಿ ನೀಲ ಅಂತ ರಾಮಾಯಣ ಹೇಳುತ್ತದೆ. ನೀಲ ಅನ್ನೋ ಕಪಿ ರಾಮದೇವರ ಕಪಿ ಸೇನೆಗೆ ಸೇನಾಧಿಪತಿ. ಇಲ್ಲಿ ದೃಷ್ಟದ್ಯುಮ್ನ ಅಂತಕ್ಕಂತಹ ಈತ ಇಲ್ಲಿ ಪಾಂಡವರಿಗೆ ಸೇನಾಧಿಪತಿ. ಪಾಂಡವ ಕಪಿಗಳೆಲ್ಲ ದೇವತೆಗಳು, ಇಲ್ಲಿ ಪಾಂಡವರ ಕಡೆಯವರೆಲ್ಲ ದೇವತೆಗಳು. ಸ್ವಾರಸ್ಯ ಗೊತ್ತಾಗ್ತದೆ. ದೃಷ್ಟದ್ಯುಮ್ನ ಯಾರ ಅವತಾರ ಜಗತ್ತಿಗೆ ಗೊತ್ತು, ಅಗ್ನಿ ಅವತಾರ. ನೀಲ ಯಾರ ಅವತಾರದ್ದು, ಅಗ್ನಿ ಅವತಾರ. ನೀಲೋ ಅಗ್ನಿ ರಾಸೀತ್ ಅಂತ ಹೇಳುತ್ತಾರೆ. ಅಲ್ಲಿಯೂ ಅಗ್ನಿಯ ಸೇನಾಧಿಪತಿ, ಇಲ್ಲಿ ಅಗ್ನಿಯ ಸೇನಾಧಿಪತಿ. ರಾಮಾಯಣದಲ್ಲೂ ಅಗ್ನಿ ಸೇನಾಧಿಪತಿ, ಮಹಾಭಾರತದಲ್ಲಿ ಅಗ್ನಿಯ ಸೇನಾಧಿಪತಿ. ಇದೇನು ತೋರಿಸುತ್ತೆ ಅಂದ್ರೆ ದೇವತೆಗಳಿಗೆ ಮುಂದಿರೋದು ಯಾರು ಅಂದ್ರೆ ಅಗ್ನಿ. ಅದಕ್ಕೆ ಅಗ್ನಿ ಮೇಲೆ ಅಂತಾನೆ ಶುರುವಾಗೋದು, ಋಗ್ವೇದ ಶುರುವಾಗೋದೇ ಹಾಗೆ. ಅಗ್ನಿಮುಖರು ಅಂತ ಹೆಸರು. ದೇವತೆಗಳಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೋಮದಿಂದ ಕಾಂಟ್ಯಾಕ್ಟ್ ಮಾಡೋದು, ಅದಕ್ಕೇನೆ ಅಗ್ನಿಯ ಮೂಲಕ ಹೋಗ್ಬೇಕೆಲ್ಲವೂ ಕೂಡ. ಆಗ ಅವರಿಗೆ ಹುತಂತ ದತ್ತಂತ ತಥೈವ ತಿಷ್ಠತಿ. ಭಗವಂತ ಅದನ್ನು ಹೇಳ್ತಾನೆ ಯಜ್ಞದಲ್ಲಿ, ಯಜ್ಞೋದಾನಂ ತಪಶ್ಚೈವ ಪಾವರಾಣಿ ಮನೀಷಿಣಾಮ್. ದೇವತೆಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈವೇ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ನೋಡಿದ್ರ, ಕಾಂಟ್ಯಾಕ್ಟ್ ಒಂದು ನಿಮಿಷ ಉತ್ತರ ಹಾಗೆ ಸಿಗುತ್ತಲ್ಲ. ದೇವತೆಗಳು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅಗ್ನಿಯ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ಅಗ್ನಿಮುಖ, ಸೇನಾ ಮುಖದಲ್ಲಿ ನಿಂತವನು ಅಗ್ನಿಯಾಗಿಬಿಟ್ಟಿದ್ದಾನೆ. ಇವತ್ತು ನಮ್ಮ ಜನ ಅಗ್ನಿಮುಖರೇ, ಬಾಯಲ್ಲಿ ಇಟ್ಕೊಂಡು ಓಡಾಡ್ತಾರಲ್ಲ, ಇಂಥ ಅಗ್ನಿಮುಖರಾಗಬಾರ್ದಷ್ಟೇ. ಇವರು ಅಗ್ನಿ ಕಾಲಾಗ್ತಾರಷ್ಟೇ ಕೊನೆಗೆ. ಅಗ್ನಿ ಇಂಥ ಅಗ್ನಿಮುಖರಾಗಬಾರದು. ಅಗ್ನಿ ಮನೆಯಲ್ಲಿ ಅಗ್ನಿಯನ್ನೇ ಅಗ್ನಿ ಕಾರ್ಯ ನಡೀಬೇಕು, ವೈಶ್ವದೇವಾದಿಗಳು ನಡೀಬೇಕು. ಅದಕ್ಕೇನೆ ಮನೆ ಯಾರ ಮನೆಯಲ್ಲಿ ಯಜ್ಞವಾಗ ನಡೆಯೋದಿಲ್ಲ, ಅಲ್ಲಿ ದೇವತೆಗಳು ಸ್ವೀಕಾರವೇ ಮಾಡೋದಿಲ್ಲ, ಕಾಂಟ್ಯಾಕ್ಟೇ ಇಲ್ಲ ಅವ್ರಿಗೆ. ನಿಮ್ಮನ್ನು ಫೋನ್ ಇಲ್ಲ ಅಂತಾರಲ್ಲ ಆಗುತ್ತೆ, ಫೋನ್ ಇಲ್ಲ ಟಿವಿ ಇಲ್ಲ ಅಂದ್ರೆ ಎಷ್ಟು ದುಃಖ ಆಗುತ್ತಲ್ಲ ಅವರಿಗೆ. ಅಗ್ನಿಯೇ ಇಲ್ಲ ಅಂದ್ರೆ ದೇವತೆಗೆ ಕಾಂಟ್ಯಾಕ್ಟ್ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅಂತಾಯ್ತು. ಅದಕ್ಕೋಸ್ಕರ ಪ್ರತಿನಿತ್ಯದಲ್ಲೂ ಕೂಡ ಎಷ್ಟು ಮಿನಿಮಮ್ ಆದರೂ ಪರವಾಗಿಲ್ಲ, ಮಾಡಲೇಬೇಕು ಎಂಬುದಾದರ ವೈಶಿಷ್ಟ್ಯ. ಈಗ ದುಷ್ಟದ್ರುಡ ಸೇನಾಧಿಪತ್ಯಕ್ಕೆ ಅರ್ಥ ಇದೆ. ದುಷ್ಟದ್ರುಡ ಸೇನಾಧಿಪತಿ ಆದರೂ ಕೂಡ ಭೀಮಸೇನಂದೇ ಮುಖ್ಯವಾದ ನೇತೃತ್ವ. ಯಾತಕ್ಕೆ ಅಗ್ನಿ ಉರಿಯೋದು ಯಾವಾಗ ಗಾಳಿ ಹಾಕಿದರೆ? ಭೀಮ ವಾಯುದೇವರ ಅವತಾರವಾದ್ರಿಂದಾಗಿನೇ ದುಷ್ಟದ್ರುಡನ ಯಾರ ಬಲ ಅಂತ ಹೇಳಿದ್ರೆ ಭೀಮನ ಬಲ ಅಂತ ಕರೀತಾರೆ. ಇವತ್ತು ಇಲ್ದರೂ ಸೈನ್ಸ್ ಆಕ್ಸಿಜನ್ ಸತ್ತ ಇದ್ರೆ ಅಲ್ಲ ಹೋಗ್ಬಿಡುತ್ತೆ ರೆಡಿ ಅಂತ, ಮತ್ತೆ ಆಕ್ಸಿಜನ್ ಹೇಗೆ ಉಳಿಸುತ್ತಲ್ಲ. ಆ ದೃಷ್ಟಿಯಿಂದ ಇವತ್ತು ಭೀಮಸೇನ ಶಕ್ತಿಯೇ ದುಷ್ಟದ್ನ ರಕ್ಷೆಯಾಗಿದ್ದರಿಂದ ಭೀಮ ಭೀಷ್ಮಮುಖೇ ವೀಕ್ಷ ಪ್ರಾಹ ವಾಸವೀರಚ್ಯುತಂ, ಅದನ್ನೇ ದುರ್ಯೋಧನ ಹೇಳಿದ್ದು. ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಭೀಮಸೇನ ರಕ್ಷಣೆ ಮಾಡತಕ್ಕಂಥ ಪಾಂಡವ ಸೇನೆ ಖಂಡಿತ ನಮ್ಮನ್ನ ಗೆಲ್ಲಲಿಕ್ಕೆ ಕೊಲ್ಲಲಿಕ್ಕೆ ಸುಸಮರ್ಥ ಅಂಬುದರ ಅಭಿವ್ಯಕ್ತಿ ಮಾಡದ ಮುಂದೆ ಹಾಗೇನೆ ಆಯಿತು. ಅದನ್ನು ಹೇಳಿ ನೋಡಿಕೆ ಕಥೆ ಹೇಗೆ ಕಾಣುತ್ತೆ, ಅದರ ಹಿಂದೆ ಅಂತ ತಾತ್ವಿಕವಾದಂತಹ ಹಿನ್ನೆಲೆ ಎಂಬುದನ್ನು ಗುರುತಿಸಿಬಿಟ್ರೆ ಅದನ್ನು ಹೇಳಿಕೊಟ್ಟ ಹಿರಿಮೆ ಮಧ್ವಾಚಾರ್ಯರು ಯಾರಾದರೂ ವಿಶ್ಲೇಷಣೆ ಮಾಡಿಯೇ ಇರಲಿಲ್ಲ. ಅದನ್ನು ಯಥಾವತ್ತಾಗಿ ನ್ಯಾಯ ಸಲ್ಲಿಸಿ ದೊಡ್ಡ ಗ್ರಂಥ ಮಹಾಭಾರತ ಆದಮೇಲೆ ಸಂಸ್ಕೃತ ಸಾಹಿತ್ಯ ಕಂಡ ಒಬ್ಬ ವ್ಯಕ್ತಿ ಬರೆದ ಅತ್ಯಂತ ಶಾಸ್ತ್ರೀಯ